ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ತಾನು ಸ್ಥಾಪಿಸಿರುವ ನೀತಿವಂತಿಕೆ ಮಾರ್ಗವನ್ನು ಗ್ರಹಿಸಿಕೊಂಡು ಪ್ರತಿಯೊಬ್ಬರೂ ಅದಕ್ಕೆ ಅಧೀನರಾಗಬೇಕೆಂದು ಇಷ್ಟಪಡುವ ಸಮಾಧಾನದ ಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಹಿಂದಿನ ಪಾಠದಲ್ಲಿ ನಾವು ದೇವರು ಮತ್ತು ಆತನ ನೀತಿವಂತಿಕೆಯ ಮಾರ್ಗದ ಕುರಿತಾಗಿ ಕಲಿತುಕೊಂಡಿದ್ದೇವೆ ಮತ್ತು ನಾವು ಆದಾಮ, ಹವ್ವ, ಕಾಯಿನ, ಹೇಬೇಲ, ಸೇತ್, ಹನೋಕ, ನೋಹ, ಅವನ ಸಂತತಿಯ ಜನರು ಹಾಗೂ ನಿಮ್ರೋದ್ ಮತ್ತು ಬಾಬೇಲ್ ಗೋಪುರವನ್ನು ನೋಡಿಕೊಂಡೆವು. ನಮ್ಮ ಮೂಲ ಪಿತೃಗಳಲ್ಲಿ ಕೆಲವರು ಮಾತ್ರ ದೇವರನ್ನು ಮತ್ತು ಆತನ ನೀತಿವಂತಿಕೆಯ ಮಾರ್ಗವನ್ನು ಅನುಸರಿಸಿದರು. ಹೆಚ್ಚಿನವರು ಸೈತಾನನನ್ನು ಮತ್ತು ಅವನ ಅನೀತಿವಂತಿಕೆಯ ಮಾರ್ಗವನ್ನು ಅನುಸರಿಸಿದರು. ಈ ದಿನ ನಾವು ದೇವರ ವಾಕ್ಯದಲ್ಲಿ ತುಂಬಾ ಪರಿಚಿತವಾದ ಹೆಸರಿನ ಮತ್ತು ಆದಾಮನ ಮಕ್ಕಳ ಬಿಡುಗಡೆಗೆ ದೇವರು ಹಾಕಿದ ಯೋಜನೆಯಲ್ಲಿ ಪ್ರಾಮುಖ್ಯವಾದ ಸ್ಥಾನವನ್ನು ಹೊಂದಿದ ಒಬ್ಬ ಮನುಷ್ಯನ ಕಥೆಗೆ ನಾವು ಬಂದಿದ್ದೇವೆ. ಈ ಮನುಷ್ಯನನ್ನು ಒಬ್ಬ ದೇವರ ಸ್ನೇಹಿತ ಮತ್ತು ನಂಬುವವರೆಲ್ಲರ ತಂದೆ ಎಂಬುದಾಗಿ ವಾಕ್ಯವು ಉಲ್ಲೇಖಿಸುತ್ತದೆ. ಇದು ಯಾರೆಂದು ನಿಮಗೆ ಗೊತ್ತಾ? ಇದು ಪ್ರವಾದಿಯಾದ ಅಬ್ರಹಾಮ, ಅರೇಬಿಕ್ನಲ್ಲಿ ಇಬ್ರಾಹಿಂ. ಅಬ್ರಹಾಮನ ಕುರಿತಾಗಿ ಪರಿಶುದ್ಧ ವಾಕ್ಯವು ಒಂದು ದೊಡ್ಡ ವಿಷಯವಾಗಿ ಮಾತಾಡುತ್ತದೆ. ಅವನ ಹೆಸರು ಪ್ರವಾದಿಗಳ ಬರವಣಿಗೆಗಳಲ್ಲಿ 300ಕ್ಕೂ ಹೆಚ್ಚು ಸಲ ಕಂಡುಬರುತ್ತದೆ. ಆದುದರಿಂದ ದೇವರ ಚಿತ್ತವಾದರೆ ಈ ದಿನ ಮತ್ತು ಮುಂಬರುವ ಪಾಠಗಳಲ್ಲಿ ದೇವರ ಸ್ನೇಹಿತ ಎಂಬುದಾಗಿ ಕರೆಯಲ್ಪಡುವ ಈ ಮನುಷ್ಯನಿಗೆ ಸಂಬಂಧಿಸಿದಂತೆ ವಾಕ್ಯಗಳು ಯಾವುದನ್ನು ಬೋಧಿಸುತ್ತದೋ ಎಂಬುದನ್ನು ಕಂಡುಹಿಡಿಯುವುದಕ್ಕೆ ನಾವು ಅವುಗಳಲ್ಲಿ ಹುಡುಕೋಣ. ತನ್ನನ್ನು ಹಿಂಬಾಲಿಸುವಂತೆ ದೇವರು ಅವನನ್ನು ಹೇಗೆ ಕರೆದನು ಮತ್ತು ಯಾಕೆ ಕರೆದನು ಎಂಬುದನ್ನು ನೋಡುವುದಕ್ಕೆ, ಅಬ್ರಹಾಮನ ಕಥೆಯ ಆರಂಭವನ್ನು ನೋಡುವುದಕ್ಕೆ ಈ ದಿನ ನಾವು ಯೋಚಿಸೋಣ. ನಾವು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ, ಮೊದಲು ಅವನ ಹೆಸರು ಅಬ್ರಹಾಮ ಎಂದು ಇರಲಿಲ್ಲ, ಆದರೆ ಅಬ್ರಾಮ ಎಂದು ಇತ್ತು ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು. ದೇವರು ಅಬ್ರಾಮ ಎಂಬ ಹೆಸರನ್ನು ಅಬ್ರಹಾಮನೆಂದು ಯಾಕೆ ಬದಲಾಯಿಸಿದನು ಎಂಬುದನ್ನು ಮೊದಲ ಎರಡು ಪಾಠಗಳಲ್ಲಿ ಈಗ ನಾವು ನೋಡುತ್ತೇವೆ. ಈ ದಿನ ಹೇಗೂ ಅಬ್ರಹಾಮನು ಮೊದಲು ಅಬ್ರಾಮ ಎಂದು ಕರೆಯಲ್ಪಟ್ಟದ್ದನ್ನು ಎಂಬುದನ್ನು ನಮ್ಮ ಮನಸ್ಸಿನಿಟ್ಟುಕೊಳ್ಳಬೇಕು. ಆದಿಕಾಂಡ ಪುಸ್ತಕದ 11ನೇ ಅಧ್ಯಾಯದಲ್ಲಿ ಅಬ್ರಹಾಮನು ಶೇಮನ ವಂಶಕ್ಕೆ ಸೇರಿದವನೆಂದು ನಾವು ಕಲಿತುಕೊಳ್ಳುತ್ತೇವೆ. ಶೇಮ್, ಹಾಮ್, ಎಫೇತ್ ಎಂಬುವರು ನಿಮಗೆ ನೆನಪಿನಲ್ಲಿದ್ದಾರಾ? ಅವರು ನೋಹನ ಮೂರು ಮಕ್ಕಳು. ಆದಾಮ ಮತ್ತು ನೋಹನ ಮಧ್ಯೆ 10 ಸಂತಾನಗಳಿದ್ದ ಹಾಗೆಯೇ ಶೇಮನ ಮತ್ತು ಅಬ್ರಹಾಮನ ಮಧ್ಯೆ 10 ಸಂತಾನಗಳಿವೆ. ಅಬ್ರಹಾಮನ ತಂದೆ ಹೆಸರು ತೆರಹ ಎಂದು ವಾಕ್ಯವು ಹೇಳುವುದೇನೆಂದರೆ, ತೆರಹನು ಅಬ್ರಾಮ್, ನಾಹೋರ್ ಮತ್ತು ಹಾರಾನನನ್ನು ಪಡೆದನು. ಹಾರಾನನು ಲೋಟನನ್ನು ಪಡೆದನು. ಲೋಟನು ಅಬ್ರಹಾಮನ ತಮ್ಮನ ಮಗನು. ಲೋಟನ ತಂದೆಯು ತೀರಿಹೋದನು. ಅಬ್ರಹಾಮನ ಹೆಂಡತಿಯ ಹೆಸರು ಸಾರಾ. ಸಾರಳು ಬಂಜೆಯಾಗಿದ್ದರಿಂದ ಅವಳಿಗೆ ಮಕ್ಕಳಿರಲಿಲ್ಲ. ಅಬ್ರಹಾಮ ಮತ್ತು ಸಾರಳು ಇಬ್ಬರಿಗೂ ಒಬ್ಬನೇ ತಂದೆ, ಆದರೆ ತಾಯಿ ಮಾತ್ರ ಬೇರೆ. ಅಬ್ರಹಾಮನು ಊರ್ ಎಂಬಲ್ಲಿ ವಾಸಿಸುತ್ತಿದ್ದನು. ಇದು ಈಗ ಇರಾಕ್ ಎಂದು ಕರೆಯಲ್ಪಡುವ ಕಲ್ದಿಯರ ದೇಶದಲ್ಲಿತ್ತು. ಇದು ನಿಮ್ರೋದನು ಎತ್ತರವಾದ ಗೋಪುರದೊಂದಿಗೆ ಬಾಬೇಲ್ ಪಟ್ಟಣವನ್ನು ಕಟ್ಟುವುದಕ್ಕೆ ಪ್ರಯತ್ನಿಸಿದ ಸ್ಥಳದಿಂದ ಬಹಳ ದೂರದಲ್ಲಿ ಇರಲಿಲ್ಲ. ಆ ಊರಿನವರು ವಿಗ್ರಹಾರಾಧಕರಾಗಿದ್ದರು. ಆದಾಮನ ಎಲ್ಲಾ ಮಕ್ಕಳ ಹಾಗೆ ಅಬ್ರಹಾಮನು ಪಾಪದ ಕತ್ತಲೆಯಲ್ಲಿ ಹುಟ್ಟಿದನು. ಅಬ್ರಹಾಮನ ತಂದೆಯು ನಿಜವಾದ ದೇವರನ್ನು ತಿಳಿದಿರಲಿಲ್ಲ, ಹಾಗೆಯೇ ಅಬ್ರಹಾಮನು ಸಹ ತಿಳಿದಿರಲಿಲ್ಲ. ಹೀಗೂ ಒಂದು ದಿನ ಕರ್ತನಾದ ದೇವರು ಅಬ್ರಹಾಮನಿಗೆ ತನ್ನನ್ನು ಪ್ರಕಟಿಸಿಕೊಂಡು ಅವನೊಂದಿಗೆ ಮಾತಾಡಿದನೆಂದು ವಾಕ್ಯವು ನಮಗೆ ತಿಳಿಸುತ್ತದೆ. ಹಿಂದಿನ ಕಾಲಗಳಲ್ಲಿ ಜನರು ಪ್ರವಾದಿಗಳ ಬರವಣಿಗೆಗಳನ್ನು ಹೊಂದಿಲ್ಲದ್ದರಿಂದ ದೇವರು ಅವರೊಂದಿಗೆ ಸಂದರ್ಭಕ್ಕನುಸಾರವಾಗಿ ಮಾತಾಡುತ್ತಿದ್ದನು. ಈ ದಿನ ದೇವರು ತನ್ನ ಜನರೊಂದಿಗೆ ಪವಿತ್ರ ವಾಕ್ಯಗಳ ಮೂಲಕ ಮಾತಾಡುತ್ತಾನೆ. ಅದಕ್ಕಾಗಿಯೇ ದೇವರ ನೀತಿವಂತಿಕೆಯ ಮಾರ್ಗವನ್ನು ತಿಳಿದುಕೊಳ್ಳುವ ಕ್ರಮದ ಆಕಾಶದಲ್ಲಿ ಅಥವಾ ದರ್ಶನಗಳಿಂದ ಅಥವಾ ದೂತರುಗಳಿಂದ ಪ್ರತಿಧ್ವನಿಸುವ ಶಬ್ದಗಳ ಅಗತ್ಯ ನಮಗಿಲ್ಲ. ನಾವು ಪರಿಶುದ್ಧ ವಾಕ್ಯಗಳನ್ನು ಧ್ಯಾನಿಸುವಾಗ ದೇವರ ಸ್ವರವನ್ನು ನಾವು ಕೇಳಿಸಿಕೊಳ್ಳುತ್ತೇವೆ. ದೇವರು ಅಬ್ರಹಾಮನಿಗೆ ಏನು ಹೇಳಿದನೆಂಬುದನ್ನು ಈಗ ನಾವು ಕೇಳಿಸಿಕೊಳ್ಳೋಣ. 12:1 ನಾವು ಹೀಗೆ ಓದುತ್ತೇವೆ, ಯಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು ಮತ್ತು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಅಂದನು. ಆದಿಕಾಂಡ ಪುಸ್ತಕ 12:1. ದೇವರು ಅಬ್ರಹಾಮನಿಗೆ ಏನು ಆಜ್ಞಾಪಿಸಿದನೆಂಬುದನ್ನು ನೀವು ಕೇಳಿದ್ದೀರೋ? ತನ್ನ ತಂದೆಯ ಮನೆಯನ್ನು ಬಿಟ್ಟು ಬಂಧು ಬಳಗದವರಿಗೆ ವಿದಾಯ ಹೇಳಿ ತನ್ನ ದೇಶವನ್ನು ತೊರೆದು ತಾನು ತೋರಿಸುವ ದೇಶಕ್ಕೆ ಹೋಗುವಂತೆ ದೇವರು ಅಬ್ರಹಾಮನಿಗೆ ಹೇಳಿದನು. ಮನುಷ್ಯನ ರೀತಿಯ ಆಲೋಚನೆಯೂ ದೇವರು ಅಬ್ರಹಾಮನಿಗೆ ಮಾಡುವುದಕ್ಕೆ ಹೇಳಿರುವ ರೀತಿಯೂ ತುಂಬಾ ಕಷ್ಟಕರವಾದುದಾಗಿದೆ. ಆದರೆ ಅವನನ್ನು ದೊಡ್ಡದಾಗಿ ಆಶೀರ್ವದಿಸುವುದಕ್ಕೆ ದೇವರು ಯೋಜನೆ ಮಾಡಿಕೊಂಡಿದ್ದನು. ತನ್ನ ಮನೆಯನ್ನು ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗುವಂತೆ ದೇವರು ಅಬ್ರಹಾಮನಿಗೆ ಯಾಕೆ ಕರೆದನೆಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಈಗ ಈ ವಚನವನ್ನು ಮತ್ತು ಅದನ್ನು ಅನುಸರಿಸಿ ಇನ್ನೆರಡು ವಚನಗಳನ್ನು ಓದಿಕೊಳ್ಳೋಣ. ಯಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಇದು ಆದಿಕಾಂಡ ಪುಸ್ತಕ 12:1-3. ಬೇರೊಂದು ದೇಶಕ್ಕೆ ಹೋಗುವಂತೆ ದೇವರು ಅಬ್ರಹಾಮನಿಗೆ ಯಾಕೆ ಆಜ್ಞಾಪಿಸಿದನು? ಏಕೆಂದರೆ ಲೋಕದ ರಕ್ಷಕನೂ ಮತ್ತು ದೇವರ ಪ್ರವಾದಿಗಳು ಎದ್ದು ಬರಬಹುದಾದಂತ ಒಂದು ಹೊಸ ಜನಾಂಗವನ್ನು ಅಬ್ರಹಾಮನನ್ನು ಮಾಡುವುದಕ್ಕೆ ದೇವರು ಯೋಜನೆ ಮಾಡಿಕೊಂಡಿದ್ದನು. ಅದಕ್ಕಾಗಿ ದೇವರು ಅಬ್ರಹಾಮನಿಗೆ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುವೆನು, ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನ ಮೂಲಕವಾಗಿ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿ ವಾಗ್ದಾನ ಮಾಡಿದನು. ಇಲ್ಲಿ ಒಂದು ದೊಡ್ಡದಾದ ಸತ್ಯವಿದೆ, ಇದನ್ನು ನೀವು ಗ್ರಹಿಸಿದ್ದೀರೋ? ವಾಗ್ದಾನ ಮಾಡಲ್ಪಟ್ಟಂತಹ ವಿಮೋಚಕನು ಲೋಕಕ್ಕೆ ಬರುತ್ತಾನೆ ಎಂಬುದರ ಮೂಲಕವಾಗಿ ಅಬ್ರಹಾಮನು ಮೂಲ ಪಿತೃಗಳ ತಂದೆಯಾಗುವುದಕ್ಕೆ ದೇವರು ಅವನನ್ನು ಆರಿಸಿಕೊಂಡನು. ಈ ವಿಮೋಚಕನು ಲೋಕದ ಎಲ್ಲ ಜನರಿಗೆ ರಕ್ಷಕನಾಗುವುದಕ್ಕೆ ಮೊದಲೇ ಗೊತ್ತು ಮಾಡಲ್ಪಟ್ಟಿದ್ದನು. ಆದ್ದರಿಂದ ಆತನನ್ನು ನಂಬುವ ಯಾರೊಬ್ಬರಾದರೂ ಸೈತಾನನ ಮತ್ತು ಪಾಪದ ಆಳ್ವಿಕೆಯಿಂದ ಹಾಗೂ ನಿತ್ಯತ್ವದ ಬೆಂಕಿಯಿಂದ ರಕ್ಷಿಸಲ್ಪಡುತ್ತಾರೆ. ಈ ಪ್ರಕಾರ ದೇವರು ಅಬ್ರಹಾಮನನ್ನು ಕರೆದಾಗ ಲೋಕದೊಳಕ್ಕೆ ಪಾಪಿಗಳ ರಕ್ಷಕನನ್ನು ಕಳುಹಿಸುವುದಕ್ಕೆ ದೇವರು ಮಾಡಿಕೊಂಡಿದ್ದ ಯೋಜನೆಯೊಂದಿಗೆ ಅವನು ಮುಂದೆ ಪ್ರಯಾಣಿಸಿದನು. ಅಬ್ರಹಾಮನು ತಾನೇ ಲೋಕದ ರಕ್ಷಕನಲ್ಲ, ಆದರೆ ವಾಗ್ದಾನದ ರಕ್ಷಕನು ಬರಬೇಕಾದಂತಹ ಒಂದು ಜನಾಂಗದ ತಂದೆಯಾಗಿ ಅವನು ಮಾಡಲ್ಪಟ್ಟನು. ಅಬ್ರಹಾಮನು ತನ್ನ ದೇಶವನ್ನು ಬಿಟ್ಟು ದೇವರು ತೋರಿಸಿದ ಸ್ಥಳಕ್ಕೆ ಹೋಗಬೇಕೆನ್ನುವ ನಿಬಂಧನೆಯ ಮೇಲೆ ದೇವರು ಅಬ್ರಹಾಮನಿಗೆ ಈ ವಾಕ್ಯವನ್ನು ಮಾಡಿದ್ದನು. ಅಬ್ರಹಾಮನು ದೇವರಿಗೆ ವಿಧೇಯನಾದನು. ದೇವರ ವಾಕ್ಯವು ಹೀಗೆ ಹೇಳುತ್ತದೆ, ಯಹೋವನು ಹಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು. ಲೋಟನು ಸಂಗಡ ಹೋದನು. ಅಬ್ರಹಾಮನು ಕಾರಾನ್ ಪಟ್ಟಣವನ್ನು ಬಿಟ್ಟು ಹೊರಟಾಗ 75 ವರ್ಷದವನಾಗಿದ್ದನು. ಅವನು ತನ್ನ ಹೆಂಡತಿಯಾದ ಸಾರಳನ್ನು, ತನ್ನ ತಮ್ಮನಾದ ಲೋಟನನ್ನು, ತಾನು ಲೋಟನೂ ಕಾರಾನಿನಲ್ಲಿ ಸಂಪಾದಿಸಿದ ಎಲ್ಲ ಸೊತ್ತನ್ನು, ದಾಸದಾಸಿಯರನ್ನು ತೆಗೆದುಕೊಂಡು ಹೋಗಿ ಕಾನಾನ್ ದೇಶಕ್ಕೆ ಸೇರಿದರು. ಅಬ್ರಹಾಮನು ತನ್ನ ತಂದೆಯ ಮನೆಗೂ ಮತ್ತು ತನ್ನ ಧರ್ಮಕ್ಕೂ ಬೆಂಕಿ ಹಾಕಿ ದೇವರಿಗೆ ಯಾಕೆ ವಿಧೇಯನಾದನು? ಇದಕ್ಕೆ ಒಂದೇ ಒಂದು ಕಾರಣವೇನೆಂದರೆ ಅಬ್ರಹಾಮನಿಗೆ ದೇವರಲ್ಲಿ ಭರವಸೆ ಇತ್ತು. ತಾನು ಎಲ್ಲಿಗೆ ಹೋಗುತ್ತಿದ್ದೇನೆಂಬುದನ್ನು ಅಬ್ರಹಾಮನಿಗೆ ಗೊತ್ತಿರಲಿಲ್ಲ. ಆದರೆ ಅಲ್ಲಿಂದ ಹೊರಡು, ನೀನು ಹೊರಟು ಹೋದರೆ ನಾನು ನಿನ್ನನ್ನು ಬಹಳವಾಗಿ ಆಶೀರ್ವದಿಸುವೆನು ಎಂದು ಕರ್ತನು ಹೇಳಿದ ಮಾತನ್ನು ಅವನು ನಂಬಿದನು. ಅಬ್ರಹಾಮನು ದೇವರಲ್ಲಿ ಭರವಸೆ ಇತ್ತು ಮತ್ತು ದೇವರು ತನಗೆ ಹೇಳಿದ ಹಾಗೆ ಅವನು ತನ್ನ ದೇಶವನ್ನು ಬಿಟ್ಟು ಹೊರಟನು. ದೇವರು ತನ್ನ ನೀತಿವಂತಿಕೆಯಲ್ಲಿ ಅಬ್ರಹಾಮನನ್ನು ಈ ಪ್ಯಾಲೆಸ್ತೈನ್ ಅಥವಾ ಇಸ್ರಾಯೇಲ್ ಎಂದು ಕರೆಯಲ್ಪಡುವ ಕಾನಾನ್ ದೇಶಕ್ಕೆ ನಡೆಸಿದನು. ಮಾನವ ಜ್ಞಾನವನ್ನು ಮೀರಿಸುವಂತಹ ಒಂದನ್ನು ಮತ್ತೆ ನಾವು ನೋಡುತ್ತೇವೆ. ಕಾನಾನ್ ದೇಶದ ತುಂಬೆಲ್ಲ ಜನರು ಜೀವಿಸುತ್ತಿದ್ದರು. ಅಬ್ರಹಾಮನು ಮತ್ತು ಅವನ ಸಂತರು ಇದನ್ನು ಹೇಗೆ ವಶಪಡಿಸಿಕೊಳ್ಳುವುದಕ್ಕಾಗುತ್ತದೆ? ಅಬ್ರಹಾಮನು 75 ವರ್ಷದವನಾಗಿದ್ದನು. ಅವನು ಹೆಂಡತಿಯು 65 ವರ್ಷದವಳಾಗಿದ್ದಳು, ಮಕ್ಕಳಿಲ್ಲದವಳಾಗಿದ್ದಳು. ಇಬ್ಬರು ವಯಸ್ಸಾದ ಜನರ ಸಾಕಷ್ಟು ಮಕ್ಕಳನ್ನು ಮತ್ತು ಸಂತತಿಯವರನ್ನು ಪಡೆದುಕೊಂಡು ದೇವರನ್ನು ತುಂಬಿಕೊಳ್ಳುವುದಕ್ಕಾಗುತ್ತದೋ? ಇದು ಹೇಗೆ ಸಂಭವಿಸುತ್ತದೆ? ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದನ್ನು ಉದಾಹರಿಸುವುದಕ್ಕೆ ಪ್ರಯತ್ನಿಸೋಣ. ಇದು ಸೆನೆಗಲ್ ಪಟ್ಟಣವನ್ನು ಭೇಟಿ ಮಾಡುವುದಕ್ಕೆ ಒಬ್ಬ ವಯಸ್ಸಾದ ಮನುಷ್ಯನು, ಮಕ್ಕಳಿಲ್ಲದವನು, ದೂರದಿಂದ ಬಂದ ಹಾಗಿದೆ. ಅವನು ತನ್ನ ವಯಸ್ಸಾದ ಮತ್ತು ಎಂದೂ ಗರ್ಭಧರಿಸುವುದಕ್ಕೆ ಶಕ್ತಳಲ್ಲದ ಹೆಂಡತಿಯೊಂದಿಗೆ ಬಂದಿದ್ದಾನೆ. ಅವರು ಅಲ್ಲಿಗೆ ಬಂದಾಗ ಯಾರೋ ಒಬ್ಬರು ಅವರಿಗೆ, ಒಂದು ದಿನ ನೀವು ಮತ್ತು ನಿಮ್ಮ ಸಂತತಿಯವರು ಸೆನೆಗಲ್ ಪಟ್ಟಣವನ್ನು ವಶಪಡಿಸಿಕೊಳ್ಳುತ್ತೀರಿ ಎಂದು ಹೇಳಿದರೆ, ಆ ವಯಸ್ಸಾದ ಮನುಷ್ಯನು ಅವರಿಗೆ, ನೀವು ತುಂಬಾ ತಮಾಷೆ ಮಾಡುತ್ತಿದ್ದೀರಿ, ನನ್ನ ಸಂತತಿಯವರು ಈ ದೇಶವನ್ನು ವಶಪಡಿಸಿಕೊಳ್ಳುತ್ತಾರಾ? ನಾನು ಯಾವುದೇ ಸಂತಾನವನ್ನು ಹೊಂದಿಲ್ಲ, ನಾನು ಮುದುಕನು, ನನಗೆ ಮಕ್ಕಳಿಲ್ಲ ಮತ್ತು ನನ್ನ ಹೆಂಡತಿ ಗರ್ಭಧರಿಸುವುದಕ್ಕೆ ಶಕ್ತಳಲ್ಲ. ನನ್ನ ಸಂತತಿಯವರು ವೃದ್ಧಿಯಾಗಿ ಸೆನೆಗಲ್ ಅನ್ನು ವಶಪಡಿಸಿಕೊಳ್ಳುತ್ತಾರೆ ಎಂದು ನೀವು ನನಗೆ ಹೇಳುತ್ತಿದ್ದೀರಿ. ನೀವು ಅಸ್ವಸ್ಥರೋ ಎಂದು ನಗುತ್ತಾ ಹೇಳುತ್ತಾನೆ. ಬಹುಶಃ ಈ ಉದಾಹರಣೆಯು ಸ್ವಲ್ಪ ಹಾಸ್ಯಾಸ್ಪದವಾದುದಾಗಿದೆ. ಆದಾಗ್ಯೂ ಇದು ಮಕ್ಕಳನ್ನು ಹೆರದಿರುವ ಹೆಂಡತಿಯೊಂದಿಗೆ ಒಬ್ಬ ವಯಸ್ಸಾದ ಮಕ್ಕಳಿಲ್ಲದ ಮನುಷ್ಯನಿಗೆ, ಅಂದರೆ ಅಬ್ರಹಾಮನಿಗೆ, ದೇವರು ಮಾಡಿದ ವಾಗ್ದಾನದ ರೀತಿಯಾಗಿದೆ. 13 ಅಧ್ಯಾಯದಲ್ಲಿ ದೇವರು ಅಬ್ರಹಾಮನಿಗೆ ಏನೆಂದು ವಾಗ್ದಾನ ಮಾಡಿದನೆಂಬುದನ್ನು ಕೇಳಿಸಿಕೊಳ್ಳಿರಿ. ಆತನು ಹೀಗೆ ಹೇಳಿದನು, ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು. ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡುವುದಾದರೆ ನಿನ್ನ ಸಂತಾನವನ್ನು ಲೆಕ್ಕಿಸದಾದೀತು. ನೀನೆದ್ದು ಈ ದೇಶದ ಎಲ್ಲ ಕಡೆಗಳಲ್ಲಿಯೂ ತಿರುಗಾಡು, ಇದನ್ನು ನಿನಗೆ ಕೊಡುವೆನು ಎಂದು ಹೇಳಿದನು. ಈ ವಾಕ್ಯ ಆದಿಕಾಂಡ ಪುಸ್ತಕ 13:15-17 ವಚನದವರೆಗೂ ಬರೆಯಲ್ಪಟ್ಟಿದೆ. ತಾನು ವಾಗ್ದಾನ ಮಾಡಿದ್ದನ್ನು ದೇವರು ನೆರವೇರಿಸಿದನು? ಆತನು ಅಬ್ರಹಾಮನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡಿದನು? ಅಬ್ರಹಾಮನ ಸಂತತಿಯವರಿಗೆ ಪ್ಯಾಲೆಸ್ತೈನ್ ದೇಶವನ್ನು ಆತನು ಕೊಟ್ಟನು? ಆತನು ಖಂಡಿತವಾಗಿಯೂ ಹಾಗೆ ಮಾಡಿದನು. ಮುಂಬ ಬರುವ ಪಾಠಗಳಲ್ಲಿ ಈ ದಿನ ಇಸ್ರೇಲ್ ಎಂದು ಕರೆಯಲ್ಪಡುವ ದೇವರು ಅಬ್ರಹಾಮನಿಗೆ ಕೊಟ್ಟಂತಹ ದೇಶಕ್ಕೆ ಅಬ್ರಹಾಮನು ಇಬ್ರಿಯ ಜನಾಂಗದ ತಂದೆಯಾಗಿರುವುದನ್ನು ನಾವು ನೋಡುತ್ತೇವೆ. ಮುಂದೆ ವಾಕ್ಯವು ಹೀಗೆ ಹೇಳುತ್ತದೆ, ತನಗೆ ದರ್ಶನ ಕೊಟ್ಟ ಯಹೋವನಿಗೆ ಅಬ್ರಹಾಮನು ಒಂದು ಯಜ್ಞವೇದಿಯನ್ನು ಕಟ್ಟಿಸಿದನು. ಅವನು ಅಲ್ಲಿಂದ ಹೊರಟು ಬೇತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಇಳುಕೊಂಡನು. ಅಲ್ಲಿಯೂ ಯಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ದೇವರು ತನಗೆ ಕೊಡುತ್ತೇನೆಂದು ವಾಗ್ದಾನ ಮಾಡಿದ ದೇಶಕ್ಕೆ ಬಂದ ಮೇಲೆ ಅಬ್ರಹಾಮನು ಮಾಡಿದ ಮೊದಲ ಕೆಲಸ ಯಾವುದು? ಅವನು ಒಂದು ಪ್ರಾಣಿಯನ್ನು ವಧಿಸಿ ತಾನು ಕಟ್ಟಿಸಿದ ಯಜ್ಞವೇದಿಯ ಮೇಲೆ ಅದನ್ನು ಬಲಿಯರ್ಪಿಸಿದನು. ಹೇಬೇಲ, ಸೇತ, ಹನೋಕ ಮತ್ತು ನೋಹನು ಮಾಡಿದ ಹಾಗೆಯೇ ಅಬ್ರಹಾಮನು ಸಹ ದೇವರಿಗೆ ಪ್ರಾಣಿಯನ್ನು ಯಜ್ಞವಾಗಿ ಸಮರ್ಪಿಸಿದನು. ಅಬ್ರಹಾಮನು ಯಾಕೆ ಇದನ್ನು ಮಾಡಿದನು? ಯಾಕೆಂದರೆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ ಎಂದು ಹೇಳುವ ದೇವರ ನಿಯಮದಿಂದ ದೂರ ಹೋಗುವುದಕ್ಕೆ ದೇವರು ಅವನನ್ನು ಬಿಡಲಿಲ್ಲ. ಆದಾಮನ ಎಲ್ಲಾ ಮಕ್ಕಳ ಹಾಗೆ ಅಬ್ರಹಾಮನು ಸಹ ಒಬ್ಬ ಪಾಪಿಯೇ. ದೇವರು ಅಬ್ರಹಾಮನ ಪಾಪಗಳನ್ನು ಲಕ್ಷಿಸದಿರುವುದಕ್ಕೆ ಒಂದೇ ಕಾರಣವೇನೆಂದರೆ ಅಬ್ರಹಾಮನು ದೇವರನ್ನು ನಂಬಿದವನಾಗಿದ್ದು ಪಾಪಿಗಳ ಸ್ಥಾನದಲ್ಲಿ ಸಾಯುವುದಕ್ಕೆ ಲೋಕಕ್ಕೆ ಬರಬೇಕಾಗಿದ್ದ ಪರಿಶುದ್ಧ ವಿಮೋಚಕನ ಒಂದು ನಿದರ್ಶಕನಾಗಿದ್ದ ರಕ್ತದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ನಮ್ಮ ಸಮಯವು ಮುಗಿಯುತ್ತಾ ಬಂತು. ಈ ದಿನ ನಾವು ಅಧ್ಯಯನ ಮಾಡಿದ್ದು ತುಂಬಾ ಪ್ರಾಮುಖ್ಯವಾದದ್ದು ಮತ್ತು ಮರೆತು ಹೋಗಬಾರದಂತಾಗಿದೆ. ಅಬ್ರಹಾಮನು ತನ್ನ ತಂದೆಯ ಮನೆಯನ್ನು ತ್ಯಜಿಸಿ ಇನ್ನೊಂದು ದೇಶಕ್ಕೆ ಹೋಗುವಂತೆ ದೇವರು ಯಾಕೆ ಅವನನ್ನು ಕರೆದನೆಂದು ಈಗ ನಿಮಗೆ ಅರ್ಥವಾಯಿತಾ? ಹೌದು, ಭೂಲೋಕದ ಜನರೆಲ್ಲರಿಗೆ ಆಶೀರ್ವಾದದ ಬಾಗಿಲು ಆಗುವುದಕ್ಕಿದ್ದಂತಹ ಒಂದು ಹೊಸ ಜನಾಂಗವನ್ನಾಗಿ ಅಬ್ರಹಾಮನನ್ನು ಮಾಡುವುದಕ್ಕೆ ದೇವರು ಆಲೋಚಿಸಿದ್ದನು. ನಮ್ಮ ಪೂರ್ವಿಕರಾದ ಆದಾಮ ಹವ್ವ ಪರದೈಸಿನ ತೋಟದಲ್ಲಿ ಪಾಪ ಮಾಡಿದ ದಿನದಂದು ದೇವರು ಹೇಳಿದಂತ ಒಂದು ಅದ್ಭುತವಾದ ಯೋಜನೆಯ ಒಂದು ಭಾಗವೇ ದೇವರು ಅಬ್ರಹಾಮನಿಗಾಗಿ ಮಾಡಿದ ಯೋಜನೆಯಾಗಿತ್ತು. ಸೈತಾನನ ಶಕ್ತಿಯಿಂದ ಆದಾಮನ ಮಕ್ಕಳನ್ನು ಬಿಡುಗಡೆ ಮಾಡುವುದಕ್ಕೆ ಒಬ್ಬನು ಈ ಲೋಕದೊಳಕ್ಕೆ ಬರುತ್ತಾನೆ ಎಂದು ದೇವರು ಹೇಗೆ ವಾಗ್ದಾನ ಮಾಡಿದನೆಂಬುದು ನಿಮಗೆ ನೆನಪಿದೆಯೋ? 2000 ವರ್ಷಗಳ ನಂತರ ಅಬ್ರಹಾಮನ ಕಾಲದಲ್ಲಿ ದೇವರು ತನ್ನ ವಾಗ್ದಾನವನ್ನು ಮರೆಯಲಿಲ್ಲ. ದೇವರು ಹೇಗೆ ತನ್ನ ನಂಬಿಗಸ್ತಿಕೆಯಲ್ಲಿ ಅಬ್ರಹಾಮನನ್ನು ಕರೆದನು ಮತ್ತು ಹಾಗಾಗಿ ಅವನು ಈ ಲೋಕಕ್ಕೆ ವಾಗ್ದಾನದ ರಕ್ಷಕನು ಬರಬೇಕಾಗಿದ್ದ ಒಂದು ಜನಾಂಗದ ತಂದೆಯಾದನು ಎಂಬುದನ್ನು ಈ ದಿನ ನಾವು ನೋಡಿಕೊಂಡೆವು. ಅದಕ್ಕಾಗಿಯೇ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದದ ನಿಧಿಯಾಗುವಿ, ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ನೀವು ಈ ದಿನದ ಪಾಠವನ್ನು ಮನಸ್ಸಿನಲ್ಲಿ ಭದ್ರವಾಗಿ ಹಿಡಿದಿಟ್ಟುಕೊಂಡಿದ್ದೀರೋ? ಈ ದಿನ ನಾವು ಅಧ್ಯಯನ ಮಾಡಿದ್ದನ್ನು ಸಂಕ್ಷಿಪ್ತಗೊಳಿಸುವಂತಹ ಒಂದೆರಡು ಪ್ರಶ್ನೆಗಳನ್ನು ನಿಮಗೆ ಕೇಳುವುದಕ್ಕೆ ನಮಗೆ ಅವಕಾಶ ಕೊಡಿರಿ. ಮೊದಲನೇದಾಗಿ, ತನ್ನ ಮನೆಯನ್ನು ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗುವಂತೆ ದೇವರು ಅಬ್ರಹಾಮನನ್ನು ಯಾಕೆ ಕರೆದನು? ಯಾಕೆಂದರೆ ಅಬ್ರಹಾಮನನ್ನು ಒಂದು ಹೊಸ ಜನಾಂಗವನ್ನಾಗಿ ಮಾಡುವುದಕ್ಕೆ ದೇವರು ಯೋಜನೆ ಮಾಡಿಕೊಂಡಿದ್ದನು. ಇನ್ನು ಎರಡನೇ ಪ್ರಶ್ನೆ, ಅಬ್ರಹಾಮನು ಒಂದು ಹೊಸ ಜನಾಂಗವನ್ನಾಗಿ ಮಾಡುವುದಕ್ಕೆ ದೇವರು ಯಾಕೆ ಇಷ್ಟಪಟ್ಟನು? ಉತ್ತರ, ಯಾಕೆಂದರೆ ಈ ಜನಾಂಗದ ಮೂಲಕವಾಗಿಯೇ ದೇವರು ನಮಗೆ ಪ್ರವಾದಿಗಳನ್ನು, ವಾಕ್ಯಗಳನ್ನು ಮತ್ತು ಕೊನೆಯದಾಗಿ ತನ್ನನ್ನೇ ಪರಿಶುದ್ಧ ವಿಮೋಚಕನನ್ನಾಗಿ ಕೊಡುವುದಕ್ಕೆ ಯೋಜನೆ ಮಾಡಿಕೊಂಡಿದ್ದನು. ಈ ಪ್ರಕಾರ ಸಂಕ್ಷಿಪ್ತವಾಗಿ, ದೇವರು ಅಬ್ರಹಾಮನನ್ನು ಕರೆದಾಗ ಪಾಪಿಗಳ ರಕ್ಷಕನನ್ನು ಲೋಕಕ್ಕೆ ತರುವುದಕ್ಕೆ ತನ್ನ ಯೋಜನೆಯೊಂದಿಗೆ ದೇವರು ಮುಂದುವರೆದವನೆಂಬುದನ್ನು ನಾವು ನೋಡುತ್ತೇವೆ. ಸ್ನೇಹಿತರೆ, ನಾವು ಈ ದಿನ ಇಲ್ಲಿಗೆ ಮುಗಿಸುತ್ತೇವೆ. ನಮ್ಮ ಮುಂದಿನ ಪಾಠದಲ್ಲಿ ದೇವರ ಚಿತ್ತವಾದರೆ ಅಬ್ರಹಾಮನು ದೇವರ ಸ್ನೇಹಿತನೆಂಬುದಾಗಿ ಯಾಕೆ ಕರೆಯಲ್ಪಟ್ಟನೆಂಬುದನ್ನು ನಾವು ಕಲಿತುಕೊಳ್ಳೋಣ. ದೇವರು ಅಬ್ರಹಾಮನಿಗೆ ಮಾಡಿದ ವಾಗ್ದಾನವನ್ನು ನೀವು ಧ್ಯಾನ ಮಾಡುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ.